विदितं तव भक्तानाम् अस्माकं नृहरे हरे सदा सुकार्यं कार्यज्ञं प्रलयकायित प्रभ हरिकथामृत सार गुरुगळ करुणदिन्दापणितु पेळुवे परम भगवद् भक्तरिदनादरदि केळुवुदु कृष्ण ಮಾತೃಕಾ ಸಂಧಿಯಲ್ಲಿ ನಾವು 26 ಪದ್ಯ ನೋಡಿದ್ದೀವಿ. 26 ಪದ್ಯದಲ್ಲಿ ಕ್ಷೀರದ ದಿನವನೀತ ಘೃತದೊಳಗೆ ಅದು ನೋಡಿದ್ದೀವಿ. ಸೊ ಇದನ್ನ ಕಂಟಿನ್ಯೂಯೇಷನೇ ಈ ಪದ್ಯ 27th ಪದ್ಯ ಇಸ್ ನಾಟ್ ಐಸೋಲೇಟೆಡ್, ಅದಕ್ಕೆ ಇದಕ್ಕೇನೋ ಕಂಟಿನ್ಯೂಯೇಷನ್ ಇದೆ. ಇದು ಎರಡಕ್ಕೇನೆ ಏನ್ ಕಂಟಿನ್ಯೂಯೇಷನ್, ಹಿಂದೆ ಲಕ್ಷ್ಮಿಯ ಬಗ್ಗೆ ತುಂಬಾ ಹೇಳಿದ್ದಾರೆ. ಆವ ಕಾಲ 25th ಪದ್ಯ ನೋಡಿದ್ರ ಆವ ಕಾಲದ ಅರಿಯಳಂದವ ನರರ ಪಾಡೇನು. ಸೊ ಭಗವಂತನ ಆ ಮಹಿಮೆಯನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ಅದಕ್ಕೆ ಫಾಲೋ ಅಪ್ ಕ್ವಶನ್ಸ್ ಬರುತ್ತೆ. ದೇವರಿ ಅವನ ಎಷ್ಟು ಮಹಿಮೆ, ಅವನು ಎಲ್ಲಾ ಕಡೆನೂ ಇದ್ದಾನೆ, ಅವನು ಒಳಗೆ ಹೊರಗೆ ಅವನು ದೇವರು ಇದ್ದಾನೆ ಅಂತ ಆಗತ್ತೆ. ಅವನು ದೇವರು ಇದ್ದಾನೆ ಅಂದ್ರೆ ಯಾತಕ್ಕೆ ಇದ್ದಾನೆ ಅಂದ್ರೆ ದೇವರು ಇರೋದು ಯಾವುದಕ್ಕೆ ಅಂದ್ರೆ ದೇವರು ಅಲ್ಲಿ ಇದ್ದು ಆ ವ್ಯಾಪಾರಗಳನ್ನ ನಮ್ಮ ಮೂಲಕ ವ್ಯಾಪಾರಗಳನ್ನ ನಡೆಸಬೇಕು. ಸೊ ಆ ವ್ಯಾಪಾರಗಳು ಹೇಗೆ ಅವನು ನಡೆಸ್ತಾನೆ, ಹೇಗೆ ನಡೆಸ್ತಾನೆ ಅವನು ನಮ್ಗೆ ಈ ಬ್ರಹ್ಮಾಂಡ ಎಲ್ಲಾ ಸೃಷ್ಟಿ ಮಾಡಿ ಎಲ್ಲದಕ್ಕೇನು ನಮ್ಗೆ ಕರ್ಕೊಂಡು ಬಂದದೇ ಯಾವುದಕ್ಕೆ ಅಂದ್ರೆ ಈ ಜೀವನ ಇಚ್ಛೆ. ಈ ಜೀವನ ಇಚ್ಛೆ ಏನು ಅಂದ್ರೆ ತಾನು ಆ ಒಂದು ಬಂಧನವನ್ನ ಕಳೆದು ಮೋಕ್ಷಕ್ಕೆ ಹೋಗ್ಬೇಕು ಅಂಬೋ ಇಚ್ಛೆ. ಅದಕ್ಕೆ ಸದೃಶವಾಗಿ ಆ ಒಂದು ಘೃತ ಅಂತ ಹೇಳಿದ. ಘೃತ ಅಂದ್ರೆ ಪ್ರಕಾಶ ಅಂತ. ಆ ಪ್ರಕಾಶ ಜೀವ ಅಂಬೋದು ನಥಿಂಗ್ ಬಟ್ ಪ್ರಕಾಶ. ನಾವು ಜ್ಞಾನ ಒಳ್ಳೆ ಜೀವನ ತಗೊಂಡ್ರೆ, ಸಾಧನೆ ಮಾಡುವಂತ ಜೀವನ ತಗೊಂಡ್ರೆ ಜ್ಞಾನ ಭಕ್ತಿಯಿಂದ ಅದು ಪ್ರಜ್ವಲಿಸು, ತನಗೆ ತಾನೇ ದೀಪದಂತೆ ಅದು ಪ್ರಕಾಶ ರೂಪವಾಗಿ ಇರಬೇಕು ಎಂಬುದೇ ಇಚ್ಛೆ. ಆ ಇಚ್ಛೆಗೆ ಅನುಗುಣವಾಗಿ ಕ್ರಿಯೆ ಇರಬೇಕು. ಆಯ್ತಲ್ಲ, ಏನೋ ಒಂದು ಇಚ್ಛೆ ನಮ್ಗೆ ಏನೋ. ಅದಕ್ಕೆ ಈ ಪದ್ಯ ಹೇಳುವಾಗ ನಮ್ಗೆ ಘೃತ ಬೇಕು, ಇವಾಗ ತುಪ್ಪ ಬೇಕು ಅಂತ ಇಚ್ಛೆ ಇದೆ. ತುಪ್ಪ ಬೇಕು ಅಂದ್ರೆ ಏನು ಮಾಡ್ತೀರಾ? ಆ ತುಪ್ಪ ಬೇಕು ಅಂದ್ರೆ ತುಪ್ಪ ಹೇಗೆ ಬರುತ್ತೆ ಅಂತ ತಿಳ್ಕೋಬೇಕು. ಬರೀ ನೀರ್ಲಿ ಹೋಗಿ ಹೆಪ್ಪ ಹಾಕಿದ್ರೆ ಏನು ಬರಲ್ಲ, ಮೊಸರು ಬರಲ್ಲ. ಸೊ ಅದಕ್ಕೆ ಬೇಕು. ಸೊ ಅದಕ್ಕೆ ತಕ್ಕಂತ ನಮ್ಮ ಚಟುವಟಿಕೆಗಳು, ಅದಕ್ಕೆ ತಕ್ಕಂತೆ ನಮ್ಮ ವ್ಯಾಪಾರಗಳು ಇರಬೇಕು. ನಾವು ಮಾಡುವಂತ ಕರ್ಮ ಅದಕ್ಕೆ ಅನುಗುಣವಾಗಿ, ಅದಕ್ಕೆ ನಾವು ಹೇಳ್ತೀವಿ ವಿ ಹ್ಯಾವ್ ಟು ಡೂ ದ ರೈಟ್ ಥಿಂಗ್ ಅಂತ ಹೇಳೋದು. ತಿಳುವಳಿಕೆಯಿಂದ ಕರ್ಮಗಳನ್ನ ಮಾಡೋದು, ಅದು ಸರಿಯಾಗಿದ್ರೆ ನಮ್ಗೆ ಆ ಇಚ್ಛೆ, ನಮ್ಮ ಇಚ್ಛೆ ಈಡೇರುತ್ತೆ. ಸೊ ಇಚ್ಛೆ ಅದಕ್ಕೆ ಅನುಗುಣವಾಗಿ, ಆ ಇಚ್ಛೆಗೆ ಅನುಗುಣವಾಗಿ ಇಚ್ಛೆ ಅದಕ್ಕೆ ಹೊಂದಾಣಿಕೆಯಾಗಿ ನಮ್ಮ ಕರ್ಮಗಳು ಇರಬೇಕು. ಸೊ ಕರ್ಮಗಳು ಹೇಗಿರಬೇಕು? ಕರ್ಮ ಭೂಲೋಕದಲ್ಲಿ ಹೇಳ್ತಾರೆ, ಕರ್ಮ ಏನೇ ಕರ್ಮ ನೀವು ತಕೊಳ್ಳಿ, ಎಲ್ಲಿ ನಿಮ್ಗೆ ಕರ್ಮ ನೀವು ಕಾಣ್ತಿರೋ ಆ ಕರ್ಮ ಆಗಬೇಕಂದ್ರೆ ಅದಕ್ಕೆ ಏನು ಬೇಕು ಅಂದ್ರೆ ಅದು ಏನೋ ಯಥಾವತ್ತು ಒಂದು ಜ್ಞಾನ ಬೇಕಾಗಿರುತ್ತೆ. ಒಂದು ಕರ್ಮ ನಡಿಬೇಕಂದ್ರೆ ಯಥಾವತ್ತಾಗಿ ಜ್ಞಾನವೂ ಬೇಕಾಗಿರುತ್ತೆ, ಅಲ್ಲಿ ಮಾಡಬೇಕೆಂಬ ಇಚ್ಛೆನೂ ಬೇಕಾಗಿರುತ್ತೆ, ಅಲ್ಲಿ ಕರ್ಮ ಆವಾಗ ಆಗತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಒಂದು ಕರ್ಮದಲ್ಲಿ ಇಷ್ಟು ಆಗಬೇಕಾಗಿದೆ. ಸೊ ಅದಕ್ಕೆ ದೇವರು ಏನು ಮಾಡ್ತಾನಂದ್ರೆ ಹೇಳ್ತಾರೆ, ಈ ಒಂದು ಅವನಿಗೆ ತುಪ್ಪ ಬೇಕಾಗಿದೆ, ತುಪ್ಪ ಆ ಒಂದು ದಡಿದ ಜೀವದ ಇಚ್ಛೆಯನ್ನ ಅವನು ಈಡೇರಿಸ್ತಾನ. ಅದಕ್ಕೆ ಅವನು ಆ ಜೀವವನ್ನ ಈ ಸಂಸಾರಕ್ಕೆ ಕರ್ಕೊಂಡು ಬಂದಾಗ ಆ ಜೀವ ಸ್ವರೂಪದಲ್ಲೇನೆ ಇಲ್ಲದನ್ನ ದೇವರು ಯಾವತ್ತೂ ವ್ಯಕ್ತ ಮಾಡಲ್ಲ. ಆ ಜೀವದ ಸ್ವರೂಪದಲ್ಲೇ ಅಲ್ಲಿ ಜ್ಞಾನ ಕ್ರಿಯಾ ಇಚ್ಛಾ ಈ ಶಕ್ತಿ. ಶಕ್ತಿ ಅಂದ್ರೆ ಏನು ಅಂದ್ರೆ ಕೆಲವೊಮ್ಮೆ ಇದು ಸೇರಿ ಮೂರು ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಶಕ್ತಿ ಎಂಬುದನ್ನ ಪ್ರತ್ಯೇಕವಾಗ ಹೇಳೋದಿಲ್ಲ. ಯಾಕೆಂದ್ರೆ ಈ ಶಕ್ತಿ ಎಂಬುದು ಈ ಇಂಡಿವಿಜುವಲ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಜೀವ ಯೋಗ್ಯತಾ ಶಕ್ತಿ ಅಂತ ಇರುತ್ತೆ. ಆ ಶಕ್ತಿ ಸೊ ಅದಕ್ಕೆ ತಕ್ಕಂತೆ ಅವನು ಪ್ರವರ್ತನೆ ಮಾಡ್ತಾನೆ. ಸೊ ಅದನ್ನ ಸೆಪರೇಟ್ ಆಗಿ ಮೋಸ್ಟ್ ಆಫ್ ದ ಟೈಮ್ಸ್ ಹೇಳೋದಿಲ್ಲ. ಸೊ ಈ ಶಕ್ತಿ ಇದರಲ್ಲಿ ನಾಲ್ಕನ್ನ ಹೇಳಿದ್ದಾರೆ. ಸೊ ಇದನ್ನ ಇಟ್ಟುಕೊಂಡು ಆ ದೇವರು ಮಾಡುವಂತ ವ್ಯಾಪಾರ, ಅದನ್ನ ಹೇಗೆ ವ್ಯಾಪಾರ ಮಾಡ್ತಾನೆ ಅಂಬೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವ್ಯಾಪಾರ ಹೇಗ್ ಮಾಡ್ತಾ ಇದ್ದಾನಂದ್ರೆ ಈ ಒಂದೊಂದು ಜೀವನ ಒಳಗೇನು ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಯಲ್ಲಿ ತನ್ನದ ಅದಕ್ಕೆ ಇದೆ ಮತ್ತು ವ್ಯಕ್ತ ಆಗೋದಿಲ್ಲ. ಯಾವಾಗ ವ್ಯಕ್ತ ಆಗಬೇಕು ಏನು ಅದಕ್ಕೆ ಏನೂ ಇಲ್ಲ, ಸ್ವತಂತ್ರ ಇಲ್ಲ ಅದಕ್ಕೆ. ಆದ ಕಾರಣದಿಂದ ದೇವರದ್ದೇ ಆದಂತ ಸರ್ವ ವಿಲಕ್ಷಣವಾದಂತ ಜ್ಞಾನ ಇಚ್ಛಾ ಕ್ರಿಯಾಶಕ್ತಿ ಅಂತ ಅವನದ್ದೇ ಆದ ಸ್ವರೂಪಭೂತವಾದ ರೂಪಗಳು ಉಂಟು. ಆ ರೂಪವನ್ನ ಈ ಒಂದು ಜೀವ ಇದೆಲ್ಲ, ಈ ಜೀವದ
ಇಚ್ಛಾ ಜ್ಞಾನ ಕ್ರಿಯಾ ಶಕ್ತಿಯಲ್ಲಿ ತನ್ನದೇ ಆದ ರೂಪವನ್ನು ದೇವರು ಎಲ್ಲಾ ಕಡೆನೂ ಇದ್ದರೂ ಆ ನಾಕನ್ನು ವ್ಯಕ್ತ ಮಾಡುತ್ತ. ಅವನು ವ್ಯಕ್ತ ಮಾಡಿ ಆಮೇಲೆ ಏನ್ ಮಾಡುತ್ತಾನಂದ್ರೆ ವ್ಯಕ್ತ ಮಾಡಿ ಅದನ್ನ ಲಿಂಗ ದೇಹದಲ್ಲಿ ಅದಕ್ಕೆ ತರ್ತಾನ. ಲಿಂಗ ದೇಹಕ್ಕೆ ತರೋದು, ಲಿಂಗ ದೇಹ ಇವಾಗ ಕಾರ್, ನಾವು ಇವಾಗ ಕೆಲಸ ಮಾಡ್ತೀವಿ ಅಂದ್ರೆ ಅದಕ್ಕೆ ಇವಾಗ ಮಾಡೋ ಕೆಲಸ ಎಲ್ಲ ಪ್ರಾಕೃತ ತಾನೆ. ಆ ಪ್ರಾಕೃತ ಕೆಲಸ ಇಚ್ಛಾ ಜ್ಞಾನ ಎಲ್ಲದಕ್ಕೇನು ಕಾರಣವಾದಂತ ಲಿಂಗ ದೇಹ. ಅದಕ್ಕೆ ಅಲ್ಲಿ ಕಾರಣ ಎಂಬ ಶಬ್ದವನ್ನ ಬಳಸ್ತಾರೆ. ಸೊ ಈ ಕಾರಣ ದೇಹದಲ್ಲಿ ಅಲ್ಲಿ ಇರುವಂತ ನಾಲ್ಕು ದೇವತೆಗಳು ಅದೇ ಈ ಪದ್ಯದಲ್ಲಿ ಹೇಳಿದ್ದಾರೆ. ಯಾವ ಪದ್ಯದಲ್ಲಿ ಇಲ್ಲಿ ಬಂತಲ್ಲ, ಕ್ಷೀರದದಿ ನವನೀತ ಘೃತದೊಳಗೆ ಅಂತ ಹೇಳುವಾಗ ಆ ಪದ್ಯದಲ್ಲಿ ಈ ಲಿಂಗ ದೇಹದಲ್ಲಿ ಇರುವಂತ ಈ ದೇವತೆಗಳನ್ನ ತಕೊಂಡಿದ್ದಾರೆ. ಸೊ ಲಿಂಗ ದೇಹದಿಂದ ಅದು ಸ್ಥೂಲ ದೇಹದಲ್ಲಿ ವ್ಯಕ್ತ ಆಗಬೇಕು. ಈ ಸ್ಥೂಲ ದೇಹದಲ್ಲಿ ವ್ಯಕ್ತ ಮಾಡ್ಲಕ್ಕೆ ದೇವರು ಏನು ಮಾಡ್ತಾನಂದ್ರೆ ಅದರಲ್ಲಿ ಹೇಳ್ತಾರೆ ಈ ನಾಲ್ಕಲ್ಲಿ ಅವನೇ ಸೌರಭ ರಸ ಅಂತ ರಸ ನೋಡಿದೀವಿ. ರಸ ಶಬ್ದ ವಾಚನದ ಅವನೇ ಇದ್ದು ಈ ದೇವತೆಗಳ ಒಳಗಿದ್ದು ತಿರುಗ ಸ್ಥೂಲ ದೇಹದಲ್ಲಿ ವ್ಯಕ್ತ ಮಾಡ್ಲಕ್ಕೆ ಏನ್ ಮಾಡ್ತಾನಂದ್ರೆ ಇತರ ದೇವತೆಗಳನ್ನ ಇಟ್ಟುಕೊಳ್ತಾನೆ. ಸೊ ಅದನ್ನ ಈ ದಟ್ ಇಸ್ ದ ಕನೆಕ್ಷನ್, ಈ ಪದ್ಯದಲ್ಲಿ ಆ ಇತರ ದೇವತೆಗಳನ್ನ ಇಟ್ಟುಕೊಳ್ತಾನೆ. ಇಲ್ಲಿ ಹೇಳುವಂತ ಅದರ್ ದೇವತೆಗಳು ಯಾರು ಅಂದ್ರೆ ಇಲ್ಲಿ ಹೇಳ್ತಾರೆ ಇಲ್ಲಿ ಇರುವಂತ ದೇವತೆಗಳು ಕಾಲಾಭಿಮಾನಿ ತತ್ವಾಭಿಮಾನಿ ದೇವತೆಗಳು ಹೌದು, ವಿಶೇಷವಾಗಿ ಕಾಲಾಭಿಮಾನಿ. ಬಿಕಾಸ್ ಯಾಕೆ ಅಂದ್ರೆ ಆಯಾ ಕಾಲದಲ್ಲಿ ಜ್ಞಾನ ಬರಬೇಕು, ಹಾಲು ನಿಮ್ಗೆ ಬರಬೇಕು ಅಂದ್ರೆ ಹಾಲು ಬರಬೇಕು ಅಂದ್ರೆ ಒಂದು ಎತ್ತು ಬೇಕು, ಹಸು ಬೇಕು, ಅದನಿಂದ ಅದು ಹುಲ್ಲು ತಿನ್ನಬೇಕು. ಅಲ್ಲಿ ಹುಲ್ಲು ತಿನ್ನಬೇಕು ಅಂಬೋದಲ್ಲಿ ಕ್ಷೀರದದಿ ನವನೀತ, ಅದೇ ಕ್ಷೀರ ಬರಬೇಕಂದ್ರ ಅಲ್ಲಿನೂ ಹೇಳ್ತಾರ ಸೂತ್ರಭಾಷ್ಯದಲ್ಲಿ ಇದಕ್ಕೆ ಏನಾರು ಇದೆಯಾ ಅಂತ ಕೇಳಿದ್ರು. ಸೂತ್ರಭಾಷ್ಯದಲ್ಲಿ ಆಕ್ಚುಲಿ ಸೂತ್ರಭಾಷ್ಯದಲ್ಲಿ ಎರಡನೇದು ಸಮನ್ವಯ ಅಧ್ಯಾಯದಲ್ಲಿ ಬರತ್ತಂತ. ಅಲ್ಲಿ ಬರೋದು ಏನು ಅಂದ್ರೆ ಅಲ್ಲಿ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಏನ್ ಪ್ರಶ್ನೆ ಅಂದ್ರೆ ದೇವರು ಬೇಕಾಗಿಲ್ಲ ಅಂತ, ದೇವರು ಅಂತ ಯಾಕೆ ಮಾಡ್ತೀವಿ, ಕಣ್ಣಿನಿಂದ ಕಾಣೋದಿಲ್ಲ, ಅದಕ್ಕೆ ಅನೇಕ ರೀಸನ್ಸ್ ಎಲ್ಲ ಕೊಟ್ಟು ಮನುಷ್ಯನ್ ನಾವು ನೋಡ್ತೀವಿ, ನಾವು ಮನುಷ್ಯ ಎಲ್ಲ ಮಾಡ್ತಾನ ಎಲ್ಲ ಇದೆ. ಸೊ ದೇವರು ಬೇಕಾಗಿಲ್ಲ ಅಂತ ಒಂದು ಪ್ರಶ್ನೆ, ಅದು ಪೂರ್ವ ಪಕ್ಷ ಬಂದಾಗ ಅದಕ್ಕೆ ಆ ಅಧಿಕರಣದಲ್ಲಿ ನಿರಾಕರಣೆ ಮಾಡ್ತಾ ಬರುವಾಗ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ ಏನಂದ್ರೆ ನೋಡಿ ನೀವು ನೋಡ್ತೀರಲ್ಲ ಈ ಹಸುವನ್ನ ನೋಡ್ತೀರಿ ನೀವು, ಅದು ಏನು ಮಾಡುತ್ತ ಬರೀ ಒಂದು ಹುಲ್ಲನ್ನ ತಿನ್ನತ್ತ. ಆ ಹುಲ್ಲು ಹೇಗೆ ರಸ ಆಯ್ತು, ರಸ ಅಂದ್ರೆ ಹಾಲಾಯ್ತು, ಹುಲ್ಲು ಹೇಗೆ ಹಾಲು ಆಯ್ತು ಅಂತ ಆ ಪ್ರಶ್ನೆ ಮಾಡಿ ಅದಕ್ಕೆ ನೀವು ಅದು ಹಸು ಮಾಡಿದ ಯಾರು ಮಾಡಿದ್ದು ಹೇಗೆ ಆಯ್ತು ಅಂತ ಹೇಳಿದ್ರೆ ನಮಗೆ ಉತ್ತರ ಇಲ್ಲ. ಬಟ್ ಶಾಸ್ತ್ರದಲ್ಲಿ ಅಲ್ಲಿ ವೇದವ್ಯಾಸರು ಮಧ್ವಾಚಾರ್ಯರದ್ದು ಹೇಳುವಾಗ ಅದನ್ನೇ ಹೇಳ್ತಾರೆ. ಐ ತಿಂಕ್ ವೇದ ಅದನ್ನೇ ಬರುತ್ತಾ ಇಲ್ಲ ಮಧ್ವಾಚಾರ್ಯರ ಭಾಷೆಯಲ್ಲಿ ಅಂತ ಗೊತ್ತಿಲ್ಲ. ಮಧ್ವಾಚಾರ್ಯ ಹೇಳೋದು ಏನಂದ್ರೆ ಅಲ್ಲಿ ಮಾಡೋದು ಯಾರು ಅಂದ್ರೆ ಪ್ರಾಣ ಅಂತ ಹೇಳ್ತಾರೆ, ಪ್ರಾಣ ಶಕ್ತಿ. ಆ ಪ್ರಾಣ ಶಕ್ತಿಯಿಂದ ಆ ಟ್ರಾನ್ಸ್ಫರ್ಮೇಶನ್, ಆಯಾ ಪದಾರ್ಥದ ರಸರೂಪ, ಆಯಾ ಈ ಪದಾರ್ಥ ತಕ್ಕೊಂಡ್ರೆ ಇದಾಗತ್ತೆ, ನಾವು ಅನ್ನ ಉಂಡ್ರೆ ಅದು ಬಂದು ಆ ಒಂದು ಶಕ್ತಿ ರೂಪವಾಗಿ ಆ ಒಂದು ನ್ಯೂಟ್ರಿಯನ್ಸ್ ವಾಟ್ ಅವರ್ ಯು ಕಾಲ್ ಇಟ್ ಆ ಬ್ಲಡ್ ವಾಟ್ ಅವರ್ ಆ ಒಂದು ಶಕ್ತಿ ಅದೇ ಆ ಪದಾರ್ಥದ ರಸರೂಪ ಹೇಗಾಗತ್ತಂದ್ರೆ ಅದು ಪ್ರಾಣ, ಪ್ರಾಣದೇವರು, ಪ್ರಾಣದೇವರಲ್ಲಿ ಪ್ರಾಣನಾಗೆ ನಿಂತು ಪ್ರಾಣ ಆಮೇಲೆ ದಾಸ ಪ್ರಾಣರು ತಕೊಳ್ಳಿ. ಆ ದಾಸ ಪ್ರಾಣರಿಗೆ ಅನೇಕ ರೀತಿಯಿಂದ ಹೇಳ್ತಾ ಹೋಗ್ತಾರೆ. ದಾಸ ಪ್ರಾಣರಿಂದ ಮುಖ್ಯ ಪ್ರಾಣ ಮಾಡಿಸಿ ಮುಖ್ಯ ಪ್ರಾಣಲ್ಲಿ ನಮ್ಮ ದೇವರು ಭಗವಂತನೇ ಪ್ರಾಣ ಶಬ್ದದಿಂದ ಅದನ್ನ ಮಾಡಿಸ್ತಾನಂತ ಅಲ್ಲಿ ಬರುತ್ತ. ಕ್ಷೀರ ಹೇಗೆ ಬರುತ್ತ ಅಂಬೋದಕ್ಕೆ ಆ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗೆ ದೇವರು ಹೀಗೆ ನಮ್ಮಲ್ಲಿ ನಡೆಯುತ್ತ ಅಂತ ಅಲ್ಲಿ ಸೂತ್ರ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬರುವಾಗ ಈ ತಿಳುವಳಿಕೆಯನ್ನ ನಮ್ಗೆ ಬೇಕು. ಸೊ ಇದನ್ನ ದೇವತೆಗಳ ಮೂಲಕವಾಗಿ ನಮ್ಮ ಒಳಗೆ ಈ ಒಂದು ದೇಹ ನಡೀಲಕ್ಕೆ ಬೇಕಾದದ್ದು ಜಸ್ಟ್ ದೇಹ ಪೋಷಣೆಗೆ ಮಾತ್ರ ಅಲ್ಲ, ಅದಕ್ಕಿಂತ ಮಿಗಿಲಾದಂತ ಆ ಒಂದು ಜ್ಞಾನ ಸಂಪಾದನೆ, ಜ್ಞಾನ ಇಚ್ಛಾಕ್ರಿಯ ಇದಿಟ್ಕೊಂಡು ಅದನ್ನ ಪ್ರೀವಿಯಸ್ ಪದ್ಯದಲ್ಲಿ ನೋಡಿದಂತೆ ಇದು ಆಗಬೇಕಂದ್ರೆ ಇಷ್ಟೂ ದೇವತೆಗಳು ನಮ್ಮಲ್ಲಿ ಇದ್ದು ಮಾಡ್ತಾರ. ಇವರು ಕಾಲಾಭಿಮಾನಿ ದೇವತೆಗಳು. ಹೇಗೆ ಅಂದ್ರೆ ಆ ಹಾಲು ಬರಬೇಕು, ಹಾಲು ಆ ಒಂದು ಪರ್ಟಿಕ್ಯುಲರ್ ಟೈಮ್ಲಿ ಹೆಪ್ಪ ಹಾಕಬೇಕು, ಅದು ತಕ್ಷಣ ಆಗೋದಿಲ್ಲ, ಅದು ಇನ್ನೊಂದು ಕಾಲದಲ್ಲಿ ಆಗತ್ತೆ. ಸೊ ಈ ರೀತಿಯಿಂದ ಅದಕ್ಕೆ ಇದಕ್ಕೆ ಇನ್ನೊಂದು ಸಂಬಂಧಪಟ್ಟದ್ದು ಇನ್ನೊಂದು ಇದೆ. ಸೊ ಹಾಲಲ್ಲಿ ಅದಕ್ಕೆ ಯಜ್ಞಕಾಲದಲ್ಲಿ ಬೇಸಿಕಲಿ ಯಜ್ಞದಲ್ಲಿ ಮಾಡೋದು ಪ್ರತಿಯೊಂದು ನಾವು ತಕೊಂಡ್ರು ಯಜ್ಞದಲ್ಲಿ ಮಾಡೋದಕ್ಕೆ ಅಲ್ಲಿ ಅನುಸಂಧಾನ ಏನು ಕಲಿತಿದ್ದಾರೋ ಆ ತಾವು ಕಲಿತಿದ್ದನ್ನ ಅಲ್ಲಿ ಅನುಸಂಧಾನ ಅವರು ಮಾಡ್ತಾ ಹೋಗ್ತಾರೆ. ಹೀಗೇನೆ ಅವರು ಹಾಲಲ್ಲಿ ಮಾಡುವಾಗ ಹಾಲಲ್ಲಿ ಏನೇನಿದೆ ಹಾಲು ಕರೆದು ತರುವಾಗ ಈ ದೇವತೆಗಳನ್ನ ಇಲ್ಲಿ ಒಂದು ಸೆಟ್ ಆಫ್ ದೇವತೆಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಉಪಾಸನೆ ಸ್ವಲ್ಪ ವ್ಯತ್ಯಾಸ ಆಗಿ ಮಾಡ್ತಾರೆ ಆ ಒಂದು ಪ್ರಕ್ರಿಯೆಯಲ್ಲಿ. ಯಾಕೆಂದ ನೀವು ಹೋಮ ಏನಾದ್ರು ಮಾಡುವಾಗ ಅಲ್ಲಿ ಹೋಗ್ತೀರಾ, ಅಲ್ಲಿ ಹಾಲಿಂದ ಮಾಡಿದ್ದನ್ನ ಹವಿಸ್ಸಾಗಿ ಹಾಕ್ತಾರೆ. ಆವಾಗ ಚಿಂತನೆ ಬರೀ ಹವಿಸ್ಸು ಹಾಲು ಹಾಕೋದು ಅಂತ ಅವ್ರು ಚಿಂತನೆ ಮಾಡಬಾರ್ದು. ಅಲ್ಲಿ ಏನ್ ಚಿಂತನೆ ಮಾಡ್ತಾರೆ ಅಂದ್ರೆ ಈ ಹಾಲು ಎಲ್ಲಿಂದ ಬಂತು ಅಂದ್ರೆ ಅಲ್ಲಿ ಚಿಂತನೆ ಏನು ಅಂದ್ರೆ ಆ ಒಂದು ಹಸುವಿನಲ್ಲಿ ಇರುವಂತ ಹಾಲು ಅಂಬೋದ್ರು ಆ ಒಂದು ರುದ್ರದೇವರನ್ನ ಹಾಲಿಗೆ ರುದ್ರದೇವ ಜ್ಞಾನ ಅದಕ್ಕೆ ಒಂದೊಂದು ಕಡೆ ಜ್ಞಾನ ಅಂತ ಬರೋವಾಗ ಜ್ಞಾನ ಕೊಡಬೇಕಂದ್ರೆ ಭಾಗವತದಲ್ಲಿ ಬರುತ್ತೆ ರುದ್ರದೇವರನ್ನ ಅಂತ. ಅಲ್ಲಿ ಯಾಕೆ ರುದ್ರದೇವರು ಹೇಳ್ತಾರೆ, ಇಲ್ಲಿ ಕ್ಷೀರ ಅಂದ್ರೆ ಭಾರತಿ ಹೇಳ್ತಾರೆ ಒಂದೊಂದು ಕಡೆ ಅಂದ್ರೆ ಆ ಒಂದು ಕಾಂಟೆಕ್ಚುಯಲ್ ಆಗಿ ತಗೊಳ್ತಾರೆ. ಇದು ಹಾಲು ಹಾಕುವಂತ ಕ್ರಿಯೆಯಲ್ಲಿ ಯಜ್ಞದಲ್ಲಿ ಮಾಡುವಾಗ ಈ ಹಾಲನ್ನ ಆ ಒಂದು ಆಕಳಲ್ಲಿ ಇರುವಂತ ಹಾಲು ಅಂತ ಭಾವನೆ ಮಾಡಿ ಆ ಒಂದು ರುದ್ರದೇವರು ಅಂತ ಭಾವನೆ ಮಾಡಿ ಆಕಳು ಅಂಬೋದು ಒಂದು ಲೈವ್ ಎಂಟಿಟಿ ಚೇತನ. ಆ ಚೇತನದಲ್ಲಿ ಲಕ್ಷ್ಮೀನಾರಾಯಣನ ಚಿಂತನೆ ಮಾಡಿ ಅಲ್ಲಿ ಇರುವಂತ ಜ್ಞಾನ ಹಾಲಲ್ಲಿ ರುದ್ರದೇವರನ್ನ ಚಿಂತನೆ ಮಾಡಿ ಹಾಲು ನಮಗೆ ಪ್ರಯೋಜಕ ಆಗಬೇಕಂದ್ರೆ ಅಲ್ಲಿ ಒಂದು ಕರು ಇರಬೇಕು. ಇಲ್ಲಿ ಕರುಗೆ ಇಂಪಾರ್ಟೆನ್ಸ್ ಬಿಕಾಸ್ ಕರು ಬಾಯಿ ಇಟ್ಟರೆ ಹಾಲು ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಕರುಗೆ ಇಂಪಾರ್ಟೆನ್ಸ್. ಸೊ ಕರು ಅದು ಕರೆಯೋರು ಯಾರು ಅಂದ್ರೆ ಅದು ಬಂದು ವಾಯುದೇವರು ಅಂತ ಚಿಂತನೆ ಮಾಡ್ತಾರೆ. ಆಮೇಲೆ ಹಾಲು ಬೀಳುತ್ತೆ ನೋಡಿ, ಹಾಲು ಆ ಒಂದು ಹಾಲು ಬೀಳುವಂತ ಆ ಪಾತ್ರೆಯಲ್ಲಿ ಯಾವ ಪಾತ್ರೆ ಇಟ್ಟುಕೊಂಡಿದ್ದೀವೋ ಆ ಪಾತ್ರೆ ಬಂದು ಸೋಮ ಚಂದ್ರ ಅಂತ ಇಟ್ಟುಕೊಂಡು ಅಲ್ಲಿ ಬೀಳುವಂತ ಹಾಲು ಬೀಳ್ತಾ ಇರ್ತಲ್ಲ ಕರೆಯುವಾಗ, ಆ ಹಾಲು ಕರೆಯುವಾಗ ಅಲ್ಲಿ ಅಶ್ವಿನಿ ದೇವತೆಗಳು ಯಾಕೆಂದ್ರೆ ಎರಡು ಬೆರಳುಗಳನ್ನು ಇಟ್ಟುಕೊಂಡು ಕರೀತಾರೆ. ಸೊ ಅದಕ್ಕೆ ಅಶ್ವಿನಿ ದೇವತೆಗಳನ್ನ ಅಲ್ಲಿ ಚಿಂತನೆ ಮಾಡಿ ಹಾಲು ಪಾತ್ರದಲ್ಲಿ ಹಾಲು ತುಂಬುತ್ತಾ ಬರುತ್ತಲ್ಲ ಅದಕ್ಕೆ ಬಂದು ಆ ಪಾತ್ರೆಯಲ್ಲಿ ತುಂಬಿದ ಹಾಲು ಸೋಮ ಆದ್ರ ಆ ಪಾತ್ರೆ ಎಂಬುದು ವರುಣ ಅಂತ ಹೇಳ್ತಾರೆ. ಸೊ ಹೀಗೆ ವರುಣ ಸೋಮವನ್ನ ಎರಡು ದೇವತೆಗಳನ್ನ ಇಲ್ಲಿ ಇಟ್ಟುಕೊಂಡು ಆಮೇಲೆ ಅದನ್ನ ಕಾಯಿಸ್ತಾರೆ. ಅದು ಕಾಯಿಸುವಾಗ ಅಲ್ಲಿ ಬಂದು ಪೂಷ ಆ ಶಬ್ದ ಬರುತ್ತ, ಹಾಲು ಕಾಯಿಸುವಾಗ ಆ ಶಬ್ದ ಬರುತ್ತಲ್ಲ ಆ ಶಬ್ದದಲ್ಲಿ ಅಲ್ಲಿ ಪೂಷ ಅಂತ ಒಂದು ಆದಿತ್ಯರಲ್ಲಿ ಒಬ್ಬನಾದಂತ ಪೂಷನನ್ನೇ ಇಟ್ಟುಕೊಳ್ತಾರೆ. ಆಮೇಲೆ ಹಾಲು ಉಕ್ಕಿ ಬರುತ್ತೆ. ಇದು ನಾವು ಗೃಹ ಪ್ರವೇಶ ದಿವಸ ಇದು ಮಾಡೇ ಮಾಡ್ತೀವಿ. ಹಾಲು ಉಕ್ಕಿ ಬರೋದು ಉಕ್ಕೋದಕ್ಕೆ ಮರುತ್ತುಗಣಗಳು ಅಂತ. ಮರುತ್ತುಗಣಗಳು ಅಲ್ಲಿ ಬೇಸಿಕಲಿ ಮರುತ್ತುಗಣಗಳು ವಾಯುಮಂಡಲದಲ್ಲಿ ಇರುವಂತಹದ್ದು. ಸೊ ಆ ದ ರೈಸ್ ಇನ್ ದ ಕ್ವಾಂಟಿಟಿ ಅಪ್ಯಾರೆಂಟ್ ಇನ್ಕ್ರೀಸ್ ಇನ್ ದ ಕ್ವಾಂಟಿಟಿ ಅದು ಉಕ್ಕೋದಕ್ಕೆ ಮರುತ್ತು ಮರಿಚಿಗಳು ಅಂತ ಮರುತ್ತುಗಳನ್ನ ಇಟ್ಕೊಳ್ತೀವಿ. ಆ ಉಕ್ಕಿದ ಹಾಲು ಆಮೇಲೆ ಏನಾಗತ್ತಂದ್ರೆ ಆ ಸ್ವಲ್ಪ ಕೆಳಗೆ ಬಂದಾಗ ಕೆನೆ ಕಟ್ಟತ್ತೆ. ಆ ಕೆನೆಯಲ್ಲಿ ಎಲ್ಲ ವಿಶ್ವೇ ದೇವತೆಗಳು ಅದಕ್ಕೆ ಕೆನೆ ಹಾಕೊಂಡು ಎಲ್ಲ ವಿಶ್ವ ದೇವತೆಗಳು ಅಂದ್ರೆ 10 ದೇವತೆಗಳು ಅಂತ ಅರ್ಥ ಅಲ್ಲ, ಎಲ್ಲಾ ದೇವತೆಗಳು ಆ ಕೆನೆಯಲ್ಲಿ ಇದ್ದಾರೆ ಅಂತ ಚಿಂತನೆ ಮಾಡೋದು. ಆಮೇಲೆ ಹಾಲನ್ನ ಇಷ್ಟು ಆದ ಹಾಲನ್ನ ತೆಗೆದು ಆ ಒಂದು ಇದು ತೆಗೆದು ಕೆಳಗೆ ಇಡೋದು. ಅದಕ್ಕೆ ತೆಗೆಯೋ ಪ್ರಾಸೆಸ್ ಆ ಬೆಂಕಿಯಿಂದ ತೆಗೆಯೋ ಪ್ರಾಸೆಸ್ಗೆ ಮಿತ್ರ ಸೂರ್ಯನನ್ನ ಒನ್ ಆಫ್ ದ ಆದಿತ್ಯಸ್ ಆದಿತಿ ಮಕ್ಕಳಾದಂತಹ ಮಿತ್ರನನ್ನ ಚಿಂತನೆ ಮಾಡೋದು. ಆರ್ ಸಂಕಲ್ಪ ದೇವದ ಮಿತ್ರನನ್ನ ಚಿಂತನೆ ಮಾಡೋದು. ಆಮೇಲೆ ನೆಲದಲ್ಲಿ ಇಡಬೇಕು. ನೆಲದಲ್ಲಿ ಇಡುವಾಗ ಬರೀ ನೆಲದಲ್ಲಿ ಇಡೋದಿಲ್ಲ, ನಾವು ನೆಲದಲ್ಲಿ ರಂಗೋಲಿ ಏನಾರು ಹಾಕ್ತೇವೆ, ರಂಗೋಲಿ ಹಾಕ್ಲಿಕ್ಕೆ ರಂಗೋಲಿ ಇಲ್ಲ, ಚಾಕ್ ಪೀಸ ಇದೆ, ಏನ್ ಚಿಂತನೆ ಮಾಡೋದು ಇವಾಗ ಅಂದ್ರೆ ಆವಾಗ ದ್ಯಾವ ಪ್ರತಿ ದೇವತೆಗಳನ್ನ ಚಿಂತನೆ ಮಾಡೋದು. ಯಾಕೆಂದ್ರೆ ಮೇದಿನಿ ಅಂತ ಮಧು ಕೈತಬರ ಇದು ಅಂತ ಹೇಳ್ತಾರೆ, ಡೈರೆಕ್ಟ್ ಆಗಿ ನೆಲದಲ್ಲಿ ಇರೋ ಹಂಗಿಲ್ಲ, ಅಲ್ಲಿ ಚಂದಾಗಿ ಗೋಮಯದಿಂದ ಒರೆಸಬೇಕು, ಆಮೇಲೆ ರಂಗವಲ್ಲಿ ಹಾಕ್ಬೇಕು. ಇದೆಲ್ಲ ನಿಯಮ ಇದೆ. ಏನೋ ನಮಗೆ ಈ ಕಾಲದಲ್ಲಿ ಏನೋ ಸಿಕ್ಕಿಲ್ಲ, ಏನು ಮಾಡೋದು ಅಂದ್ರೆ ದ್ಯಾವಾಪ್ರತಿಯನ್ನ ಚಿಂತನೆ ಮಾಡೋದು. ದ್ಯಾವಾಪ್ರತಿವಿ ದೇವತೆ ಅಂದ್ರೆ ಭೂದೇವಿ ಮತ್ತು ಸ್ವರ್ಗದ ದೇವತೆಗಳೆಲ್ಲ ಇದ್ದಾರೆ ಅಂತ ಅವರ ಚಿಂತನೆ ಬಂದ್ರೆ ಆ ದೈತ್ಯ ಶಕ್ತಿಗಳು ಹೋಗ್ಬಿಡುತ್ತೆ ಅಲ್ಲಿ ಇರೋದು. ಇದು ಇಫ್ ಯು ಡೋಂಟ್ ಹ್ಯಾವ್ ದ ಥಿಂಗ್ ದಟ್ ಯು ನೀಡ್ ಟು ಡು ಗೋಮಯ ಅದೆಲ್ಲ ಇಲ್ಲ ಅಂದ್ರೆ ಈ ಚಿಂತನೆಯನ್ನು ಮಾಡಿ ಅದು ಇಟ್ಟ ಮೇಲೆ ಏನ್ ಮಾಡ್ತಾರೆ, ಇಟ್ಟ ಮೇಲೆ ಆ ಒಂದು ಅಡಿಗೆ ಮನೆಯಿಂದ ಆ ಹಾಲನ್ನ ತಕೊಂಡು ಯಾಗಶಾಲೆಗೆ ಹೋಗ್ಬೇಕು. ಅದಕ್ಕೆ ಯಾರು ಅಂದ್ರೆ ಸವಿತ್ರು ಆ ಸವಿತಾನಾಮಕ ಸೂರ್ಯನನ್ನ ಚಿಂತನೆ ಮಾಡೋದು, ಅಲ್ಲಿ ಬಂದ ಮೇಲೆ ಅದನ್ನ ಸ್ವೀಕಾರ ಮಾಡೋದು, ಅದಂದ್ರೆ ಆ ತಂದ ಹಾಲನ್ನ ಸ್ವೀಕಾರ ಮಾಡೋದು, ಒಬ್ರು ತೆಗೆದು ಇಡಬೇಕು. ಆ ಸ್ವೀಕಾರ ಯಾರು ಮಾಡ್ತಾರೋ ಅದು ವಿಷ್ಣು ಅವರಲ್ಲಿ, ವಿಷ್ಣುವನ್ನ ಚಿಂತನೆ ಮಾಡೋದು. ಅದು ಆದಿತ್ಯರಲ್ಲಿ ಬರುವಂತ ವಿಷ್ಣುವನ್ನೇ, ಉಪೇಂದ್ರನೇ ಚಿಂತನೆ ಮಾಡೋದು. ಆಮೇಲೆ ಅದು ಹಾಗೆ ಇಡೋದಲ್ಲ, ಅಲ್ಲಿ ದರ್ಬೆ ಹಾಕಬೇಕು, ದರ್ಬೆ ಹಾಕಿ ಅದಲ್ಲಿ ಇಡ್ತಾರೆ. ಆ ದರ್ಬೆಯಲ್ಲಿ ಅಲ್ಲಿ ಏನು ಚಿಂತನೆ ಅಂದ್ರೆ, ದರ್ಬೆಯಲ್ಲಿ ಮುಖ್ಯವಾಗಿ ಚಿಂತನೆ ಬೃಹಸ್ಪತಿ ಗುರುಗಳ, ಆ ದೇವಗುರುಗಳನ್ನ ಚಿಂತನೆ ಮಾಡಬೇಕು. ಇಷ್ಟು ಮಾಡಿದ ಮೇಲೆ ಅವರು ಆಹುತಿ ಕೊಡ್ತಾರೆ, ಪೂರ್ವ ಆಹುತಿಯಲ್ಲಿ ಅಗ್ನಿಯನ್ನ ಕೊಡ್ತಾರೆ, ಆಮೇಲೆ ಉತ್ತರ ಆಹುತಿಯಲ್ಲಿ ಪ್ರಜಾಪತಿಗಳನ್ನ ಇಟ್ಟುಕೊಳ್ತಾರೆ. ಆರ್ ಪ್ರಜಾಪತಿ ಅಂದ್ರ ಶಬ್ದದಿಂದ ಚತುರ್ಮುಖ ಮುಂತಾದವ್ರಿ, ಚತುರ್ಮುಖ ಮತ್ತು ಅವನಲ್ಲಿ ಹುಟ್ಟಿದ್ರ ನಾವು ಪ್ರಜಾಪತಿಗಳು ಹೀಗೆ ಇಟ್ಕೊಳ್ಳೋದು. ಆಮೇಲೆ ಪ್ರಧಾನ ಆಹುತಿ ಯಾರಿಗೆ ಅಂದ್ರೆ ಇಂದ್ರ. ಇಂದ್ರ ಅಂದ್ರೆ ಸರ್ವ ಸಮರ್ಥನಾದಂತ, ಇಂದ್ರನಲ್ಲಿ ಸನ್ನಿಹಿತನಾದಂತ ಆ ಮುಖ್ಯ ಪ್ರಾಣ ಅಂತ ನಾರಾಯಣ. ಸೊ ಹೀಗೆ ಆ ಒಂದು ಹಾಲನ್ನ ತಂದು ಅದು ಇಡೋ ತನಕ ಯಾಗ ಯಜ್ಞಗಳಲ್ಲಿ ಈ ರೀತಿಯಿಂದ ಚಿಂತನೆ ಮಾಡ್ತಾರೆ. ಸೊ ಹೀಗೆ ದೇವತೆಗಳನ್ನ ಒಂದೊಂದು ಕಡೆನೆ ಇಟ್ಕೊಳ್ತಾ ಬರ್ತಾರೆ. ಸೊ ಇಲ್ಲಿ ಬರುವಂತ ವಿಷಯ, ಸೊ ಹೀಗೆ ದೇವತೆಗಳು ಯಾರ್ಯಾರು ಅಂತ, ಈ ದೇವತೆಗಳು ಯಾರು ಅಂದ್ರೆ ಇಲ್ಲಿ ಹೇಳ್ತಾರ, ಇದಕ್ಕೆ ಕೊನೆಯಿಂದ ನೋಡಬೇಕು. ಕೊನೆಯಿಂದ ಎಲ್ಲಿ ಬರಬೇಕು ಅಂದ್ರೆ ಇಲ್ಲಿ ಬರುತ್ತೆ ನೋಡಿ, ಬಸವನಾಕೆ ಈ ಸುಮನಸರೊಳಗೆ ಚತುರಾತ್ಮ ನಿಯಾಮಿಸುವ ಬ್ರಹ್ಮ ಸಮೀರ ಖಗಪ ಫಣೀಂದ್ರರೊಳಗಿದ್ದು ಅಂತ. ಸೊ ಇಲ್ಲಿ ಚತುರಾತ್ಮ ಇದ್ದ ನಾಲ್ಕು ರೂಪದಿಂದ ಅನಿರುದ್ಧ ಇಲ್ಲಿ ಇದ್ದಾನೆ. ನಾಲ್ಕು ರೂಪದಿಂದ ಅನಿರುದ್ಧ ಎಲ್ಲಿ ಇದ್ದಾನೆ ಅಂದ್ರೆ, ನಾಲ್ಕು ರೂಪದಿಂದ ಹೇಗೆಂದ್ರೆ ಅನಿರುದ್ಧನೇ ವಾಸುದೇವ ಅಂದ್ರೆ ಇದಕ್ಕೆ ಅನಿರುದ್ಧ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಾರಾಯಣ ಅಂತ ಹೇಳೋದು ಒಂದು ಕ್ರಮ ಆದ್ರೆ, ಅನಿರುದ್ಧ ವಾಸುದೇವ ಅನಿರುದ್ಧ ಸಂಕರ್ಷಣ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಅನಿರುದ್ಧನೇ ಆದ ಅನಿರುದ್ಧನ ನಾಲ್ಕು ರೂಪಗಳು. ಈ ನಾಲ್ಕು ರೂಪಗಳು ಯಾರಲ್ಲಿ ಇದೆ ಅಂದ್ರೆ ಬ್ರಹ್ಮನಲ್ಲಿ ಇದೆ. ಬ್ರಹ್ಮನಲ್ಲಿ ವಾಸುದೇವ ಇದು ನಮ್ಗೆ ಬರುತ್ತೆ. ಬ್ರಹ್ಮನಲ್ಲಿ ವಾಸುದೇವ ರೂಪದಿಂದ ಇದ್ದಾನೆ. ಸಮೀರನಲ್ಲಿ ಅಂದ್ರೆ ವಾಯುದೇವರಲ್ಲಿ ನಮ್ಗೆ ಪ್ರೇರಣೆ ಕೊಡುತ್ತಾ ಸಮೀರನಲ್ಲಿ ಆ ಒಂದು ಸಂಕರ್ಷಣ ರೂಪದಿಂದ ಇದ್ದಾನೆ. ಪ್ರದ್ಯುಮ್ನ ರೂಪದಿಂದ ಖಗಪ ಗರುಡನಲ್ಲಿ ಇದ್ದಾನೆ. ಮತ್ತು ಫಣೀಂದ್ರ ಶೇಷನಲ್ಲಿ ಅನಿರುದ್ಧ ರೂಪದಿಂದ ಇದ್ದಾನೆ ಅಂತ ಹೀಗೆ ಚಿಂತನೆ. ಇದಕ್ಕೆ ಕರೆಸ್ಪಾಂಡಿಂಗ್ ಹಿಂದಿನ ಪದ್ಯಕ್ಕೆ ನಾವು ಇಟ್ಕೋಬೇಕಂದ್ರೆ ಅಲ್ಲಿ ಹೇಗ್ ಬರುತ್ತೆ ಅಂದ್ರೆ ಇಲ್ಲಿ ಬಿಡಿಸಿ ಹೇಳೋದು ಅಂದ್ರೆ ಇಲ್ಲಿ ಬ್ರಹ್ಮ ಸಮೀರ ಖಗಪ ಫಣೀಂದ್ರ ಅಂತ ಬಂದಿದೆ. ಪ್ರೀವಿಯಸ್ ಪದ್ಯದಲ್ಲಿ ಬಂದದ್ದು ಬ್ರಹ್ಮ ಸಮೀರ ಸರಸ್ವತಿ ಭಾರತಿ ಅಂತ ಬಂದಿದೆ. ಸೊ ಅಲ್ಲಿ ಹೇಗೆ ಇಟ್ಕೊಳ್ಳೋದು ಅಂದ್ರೆ ಅಲ್ಲಿ ಬ್ರಹ್ಮ ಅಂದ್ರೆ ಅನಿರುದ್ಧ, ಇದು ಇಟ್ಕೋಬೇಕಂದ್ರೆ ಅನಿರುದ್ಧ ವಾಸುದೇವ ಅನಿರುದ್ಧ ಸಂಕರ್ಷಣ. ನಮ್ಗೆ ಇದು ಸೃಷ್ಟಿ ಮಹಾಭಾರತ ಸೃಷ್ಟಿ ಬ್ರಹ್ಮಾಂಡ ಸೃಷ್ಟಿಗೆ ಮುಂಚೆ ಮಾಡಿದ ಸೃಷ್ಟಿ ಹೇಳುವಾಗ ವಾಸುದೇವ ಬಂದು ವಾಸುದೇವನಿಂದ ಬ್ರಹ್ಮ ಬಂದ ಸಂಕರ್ಷಣದಿಂದ ವಾಯುದೇವರು ಬಂದ್ರು, ಪ್ರದ್ಯುಮ್ನದಿಂದ ಈ ಎರಡು ದೇವತೆ ಸರಸ್ವತಿ ಭಾರತೀಯರು ಬಂದ್ರು ಅಂತ ಬರ್ತಾರೆ. ತಿರುಗಾ ಅನಿರುದ್ಧ ಅಂತ ಬರುವಾಗ ತಿರುಗಾ ಭಾರತಿ ದೇವಿಯೇ ಶಕ್ತಿ ಪ್ರಧಾನಲಾಗ ಬರ್ತಾಳಂತೆ. ಸೊ ಹೀಗೆ ಚಿಂತನೆಯನ್ನು ಕೊಟ್ಟಿದ್ದಾರೆ ವ್ಯಾಖ್ಯಾನದಲ್ಲಿ. ಸೊ ಹೀಗೆ ಇದನ್ನ ಇಟ್ಟುಕೊಂಡು ಈ ಒಂದು ಇದು 90 ದೇವತೆಗಳು ಇದು ಹೇಳ್ತಾರೆ ಏನು, ದಶವಿಹೀನ ಶತಾಕ್ಯ ಈ ಸುಮನಸರೊಳಗೆ, ದಶವಿಹೀನ ಶತಾಕ್ಯ ಅಂದ್ರೆ 10 less than 100. ಸೊ 90 ದೇವತೆಗಳು, ಈ 90 ಸುಮನಸರು ಅಂತ ದೇವತೆಗಳನ್ನ ಇಟ್ಟುಕೊಂಡು ಸ್ಥೂಲ ದೇಹದಲ್ಲಿ ಆಯಾ ಕಾಲಕ್ಕೆ ಕಾಲದ ಅಭಿಮಾನಿ ಇದು 2-3 ರೀತಿಯಿಂದ ಈ ವಸುಗಳೆಂಟು ಈ ಟೋಟಲ್ ಕೌಂಟ್ ಇದೆಲ್ಲ 90 ಎಂಬುದನ್ನ ಡಿಫರೆಂಟ್ ವೇಸ್ ಇದನ್ನ ನೋಡಬಹುದು. ಆ ವ್ಯಾಖ್ಯಾನದಲ್ಲಿನೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಬಂದಿದೆ. ಇದಕ್ಕೆ ನಮ್ಗೆ ಪ್ರಮಾಣವೂ ಇದೆ. ಪ್ರಮಾಣ ಎಲ್ಲಿ ಇದೆ ಅಂದ್ರೆ ಆಚಾರ್ಯರು ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಐ ಥಿಂಕ್ ಇದು ಆನಂದಮಯ ಅಧಿಕರಣದಲ್ಲಿ ಬರುತ್ತೆ ಅಂತ ಕಾಣುತ್ತೆ, ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಶ್ಯೂರ್. ಅಲ್ಲಿ ಆ ಶ್ಲೋಕವನ್ನೇ ಆ ಒಂದು ಶ್ರುತಿಯನ್ನೇ ಕೊಟ್ಟಿದ್ದಾರೆ ಇದಕ್ಕೆ ಸಮನ್ವಯ ಆಗುವಂತ. 90 ಹೇಗೆ, ಯಾರು 90 ಎಂಬುದನ್ನ ಕೊಟ್ಟಿದ್ದಾರೆ. ಅಗೇನ್ ದಟ್ ಆಲ್ಸೋ ಕ್ಯಾನ್ ಬಿ ವ್ಯೂಡ್ ಡಿಫ್ರೆಂಟ್ಲಿ. ಹೇಗೆ ಅಂದ್ರೆ ವಸು ರುದ್ರ ಆದಿತ್ಯರು ಅಂತ ಇಲ್ಲಿ ಹೇಳುವ ಮೂಲಕವಾಗಿ ವಸು ರುದ್ರ ಆದಿತ್ಯರು ಮತ್ತು ನವಪ್ರಜೇಶರು ಆಮೇಲೆ ಮರುತ್ತುಗಳು ಅಂತ ಇದನ್ನು ಹೇಳುವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ಇವರು ನಮ್ಮ ವ್ಯಾಸದಾಸ ಸಿದ್ಧಾಂತ ಕೌಮುಡಿ ಇಲ್ಲಿ ಜಮಖಂಡಿ ಆಚಾರ್ಯ ಅವರು ಹೇಳುವಾಗ ಇದನ್ನೇ
ಇದು ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಯಾಕೆ ಕನೆಕ್ಟೆಡ್ ಅಂದ್ರೆ ಅವ್ರು ಹೇಳ್ತಾರೆ ನೋಡಿ, ಅಲ್ಲಿ ಹಿಂದೆ ನಿಮ್ಗೆ ಬಂದಿದೆ ಏನು ನಾಡಿಗಳು ಬಂದಿದೆ, ನಾಡಿಗಳು 19th ವರ್ಷದಲ್ಲಿ ನಾಡಿಗಳು ಬಂದಿದೆ. ಇಟ್ಸ್ ನಾಟ್ ಲೂಸ್ಲಿ ಹ್ಯಾಂಗಿಂಗ್ ಅಲ್ಲ ಅದು, ಅದೇನೋ ನಾಡಿ ಬಂದಿದ್ದ ಅಲ್ಲಿ ನಾಡಿಗಳ ವಿಷಯವನ್ನ 19th ಪದ್ಯದಲ್ಲಿ ನಾಡಿಗಳ ವಿಷಯ ಹೇಳಿ ಆಮೇಲೆ ನೋಡಿದ್ರೆ ನೀವು 19th ಪದ್ಯದಿಂದ ತಕೊಂಡ್ ಬರ್ತಾರ ಅವರು. 19th ಪದ್ಯದಲ್ಲಿ ನಾಡಿಗಳು ಬಂದಿದೆ, ಆಮೇಲೆ ಬಂದು ಕಾಲ, ಎಲ್ಲವೂ ಕಾಲವೇ ಬಂದಿದೆ. ನಾಡಿಗಳು 19th 20th ಆದ ಮೇಲೆ 21 22 23 ತಗೊಂಡ್ರ ಇದು ಕಾಲ ಆಯ್ತು. ಕಾಲ ಆದ ಮೇಲೆ ಅವ್ಯಾಕೃತ ಆಕಾಶ ಲಕ್ಷ್ಮಿಯ ಡೊಮೈನ್, ಸೊ ಲಕ್ಷ್ಮಿ ಎಲ್ಲವನ್ನೂ ಮೀರಿರುವಂತ ಆ ಕಾಲ, ನಿತ್ಯವಾದ ಕಾಲ ತಗೊಂಡು ಅವಳು ಹೇಗೆ ಚಿಂತನೆ ಮಾಡ್ತಾಳು ಅಂತ ಅದನ್ನೇ ಹೇಳಿ ಇಲ್ಲಿ ತರ್ತಾ ಇದ್ದಾರೆ. ಆ ಕಾರಣದಿಂದ ಇದನ್ನ ಏನ್ ಇಟ್ಕೋಬೇಕು ನೀವು ಅಂದ್ರ ಇದು ಕನೆಕ್ಷನ್ ನೋಡ್ಬೇಕು. ಕನೆಕ್ಷನ್ ಹೇಗೆ ಅಂದ್ರೆ ಈ ನಾಡಿಗಳಿಗೇನು, ಈ ನಾಡಿಗಳ ಸಮಾಚಾರ ನಾವು 6ನೇ 5ನೇ 6ನೇ ಸಂಧಿಯಿಂದ ನೋಡ್ತಾ ಬಂದಿದ್ದೀವಿ. ಈ ಕಾಲಕ್ಕೆ ಒಂದು ಸಂಕೇತವಾಗಿ ಸೂರ್ಯನನ್ನು ಇಟ್ಟುಕೊಂಡೇ ನಮ್ಮ ಗತಿಯಲ್ಲಾಗತ್ತೆ. ಸೊ ಆ ಸೂರ್ಯನ ಕಿರಣಗಳು, ಆ ಸೂರ್ಯ ಕಿರಣಕ್ಕೇನು ನಮ್ಮ ನಾಡಿಗಳಿಗೇನು ಕನೆಕ್ಷನ್ ಹಾಕ್ತಾರ. ಈ ಕನೆಕ್ಷನ್ ಎಲ್ಲಿ ಬಂದಿದೆ ಅಂದ್ರೆ 6ನೇ ಪದ್ಯ ಫಸ್ಟ್ ಅಲ್ಲೇ ಹೇಳುವಾಗ ಒಂದು ಮೀನಿಂಗ್, ಸಂಕಷ್ಣ ಒಡೆಯರ್ ಹೇಳುವಾಗ ಅವ್ರು ಏನ್ ಹೇಳಿದ್ದಾರಂದ್ರೆ ಸೂರ್ಯನ 1000 ಕಿರಣಗಳು ಅಂತ ಮಾಡಿ ಆ 1000 ಕಿರಣಕ್ಕೇನು ನಮ್ಮ ದೇಹಕ್ಕೇನು, ನಮ್ಮ ದೇಹದಲ್ಲಿ ನಮ್ಮ ಹೃದಯದಲ್ಲಿ ಇರುವಂತ ಈ ಸೂರ್ಯ ಮಂಡಲ, ಈ ಸೂರ್ಯ ನಮ್ಮ ಹೃದಯಾಕಾಶಕ್ಕೇನು ಕನೆಕ್ಷನ್ ಅವ್ರು ತರುವಾಗ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಕಿರಣಗಳು ತಕೊಂಡು ಈ ಕಿರಣಗಳು 5 ರೀತಿಯಾಗಿದೆ ಸೂರ್ಯನಿಂದ ಬಂದ ಕಿರಣಗಳು ಅಂತ. ಇದೆಲ್ಲವೂ ನೀವು ಸೇರಿಸ್ಕೊಳ್ತಾ ನಥಿಂಗ್ ಇಸ್ ಐಸೋಲೇಟೆಡ್. ಸೂರ್ಯನ ಕಿರಣಗಳು 5 ಅಂತ ತಕೊಂಡು ಆ 5 ಕಿರಣ ನಮ್ಮ ದೇಹದಲ್ಲಿ ಇದ್ದ ಅಂತ ತಕೊಂಡು ಒಂದೊಂದು ಡೈರೆಕ್ಷನ್ 200 200 ಅಂತ ಹಾಕಿ ಊರ್ಧ್ವ ಒಂದು ಯಾವ್ದು ಊರ್ಧ್ವ ಆರ್ ಸೆಂಟರ್, ವಾಟ್ ಎವರ್ ಯು ಕಾಲ್ ಇಟ್, ಸೆಂಟರ್ ಆರ್ ಊರ್ಧ್ವ ಅಂತ ತಕೊಳ್ತೀವಿ. ಹೋಗೋದು ಸುತ್ತಿ 4 5 ತಗೊಳ್ತೀವಿ, 200 200 ಅಂತ ತಗೊಂಡು ಇದಕ್ಕೆ ಪಂಚಮಹಾಯಜ್ಞ ಸಂಧಿಯಲ್ಲಿ ಹೇಗೆ ಅನ್ವಯ ಮಾಡಿದ್ರು ಅಂದ್ರೆ ಜಸ್ಟ್ ನಮ್ಮ ದೇಹವನ್ನ ತಕೊಂಡು ಅಲ್ಲಿ ಈ ಅಗ್ನಿಗಳು ಪಂಚಾಗ್ನಿಗಳು ಅಂತ ತಕೊಂಡು ಈ ಪಂಚಾಗ್ನಿಗಳನ್ನ ಒಂದು ಮುಖ ಹೇಳುವಾಗ ಅಲ್ಲಿ ಆಹವನೀಯ ಗಾರ್ಹಪತ್ಯ ದಕ್ಷಿಣಾಗ್ನಿ ಸಭ್ಯಂಚತಿ ಆಮೇಲೆ ಅವಸಭ್ಯ ಅಂತ ಹಾಗೆ 5 ತಕೊಂಡು ಆ 5ಕ್ಕೇನು ಇದಕ್ಕೇನು ಕನೆಕ್ಟ್ ಮಾಡಿ ಒಂದು ಮುಖ ಆದ್ರೆ ಇನ್ನೊಂದು ಕಡೆ ಇದನ್ನೇ ಮಧುವಿದ್ಯೆ ಅಂತ ಮಾಡಿಕೊಂಡು ಮಧುವಿದ್ಯೆಯಲ್ಲಿ ಅಲ್ಲಿನೂ ನೀವು ನೋಡಿದ್ರೆ ಅದು ಕನೆಕ್ಷನ್. ಮಧುವಿದ್ಯೆಯಲ್ಲಿ ಹೇಗೆ ನೋಡ್ತೀವಿ ಇನ್ನೊಂದು ಮುಖ ನೋಡ್ತೀವಿ ಈ 5 ಏನ್ ನೋಡ್ತೀವಿ ಸೂರ್ಯನ 5 ಅಂತ ನೋಡಿ ವಸು ರುದ್ರ ಆದಿತ್ಯ ಅಥರ್ವ ಅಂಗೀರಸ ಅಂತ ನೋಡಿ ಸೆಂಟರ್ಲಿ ಇರೋದು ಈ 4 ದೇವತೆಗಳು ಅಂತ. ಸೊ ಅದನ್ನ ಇಲ್ಲಿ ಕನೆಕ್ಟ್ ಮಾಡೋದು. ಸೊ ದಟ್ಸ್ ಹೌ ಈ 19ನೇ ಈ ನಾಡಿಗಳ ದ್ವಾರ ಎಲ್ಲವೂ ಆಗತ್ತೆ. ನಾಡಿ ಇಸ್ ಅ ಕನೆಕ್ಟರ್, ಸಹಸ್ರ ನಾಡಿಗಳ ಸಹಸ್ರವೂ ಕನೆಕ್ಟ್ ಆಗತ್ತೆ. ಸೊ ಅದಕ್ಕೆ ಸೂರ್ಯನಿಗೇನು ನಮ್ಮ ದೇಹಕ್ಕೇನು ಅನೇಕ ರೀತಿಯಿಂದ ಈ ಕನೆಕ್ಷನ್ ಅನ್ನ ಹೇಳೋದೇ ವಿಷ್ಣು ಸಹಸ್ರನಾಮ. ಸೊ ಇದನ್ನ ಕನೆಕ್ಟ್ ಮಾಡಿ ಸೆಂಟರ್ಲಿ ಇರುವಂತ ಸಾಧ್ಯರು ಅಂತ ತಕೊಂಡು ಅಲ್ಲಿ ಈ ಒಂದು 26th ಪದ್ಯದಲ್ಲಿ ಇರುವಂತ ಇಂಪಾರ್ಟೆಂಟ್ ದೇವತೆಗಳನ್ನ ಅಲ್ಲಿ ಕೂಡಿಸೋದು. ಅಲ್ಲಿ ಕೂಡಿಸ್ಬಿಟ್ಟ ಮೇಲೆ ಈ 90 ಅಂತ ತಕೊಳ್ಳೋದು. ಈ 90ಯಲ್ಲಿ ಈ 4 ಡೈರೆಕ್ಷನ್ ಇರುವಂತ ದೇವತೆಗಳು ಅಂತ ತಕೊಳ್ಳೋದು ಒಂದು ಕ್ರಮ. ಆದ್ರೆ ಬರೀ ಕಾಲ ನಿಯಾಮಕ ದೇವತೆಗಳು ಅಂತ ತಕೊಂಡು ಇದನ್ನ ಕವರ್ ಮಾಡೋದು ಇನ್ನೊಂದು ರೀತಿ. ಸೊ ಹೀಗೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಇರುತ್ತೆ. ಬಟ್ ಬೇಸಿಕಲಿ ದ ಥಿಂಗ್ ಇಸ್ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಎಲ್ಲಾ ಕಾರ್ಯಗಳು ಈ ಸೊ ಬೇಸಿಕಲಿ ಏನಾಗತ್ತಂದ್ರೆ ಈ ನಮ್ಗೆ ಜ್ಞಾನವೇ ಫಸ್ಟ್ ಫಸ್ಟ್ ಜ್ಞಾನ. ಈ ಜ್ಞಾನ ಬರಬೇಕಂದ್ರೆ ಎಷ್ಟು ಕಷ್ಟ, ಎಷ್ಟು ದುರ್ಲಭ. ಸೊ ಇಲ್ಲಿ ಗುರುಗಳು ಅಂತ ಬಂದಾಗ ಗುರುಗಳು ಮುಖ ಶಿಲ್ಪಗನ ಕೈ ಸಿಕ್ಕಿದ ಶಿಲೆಯಂತೆ ಅಂತ ಕೇಳುವಾಗ ಆ ಗುರುಗಳು ಅಂತಂದ್ರೆ ಇವ್ರು ಎಲ್ರೂ ಗುರುಗಳಾಗ್ಬಿಡ್ತಾರೆ. ಈ ಗುರುಗಳು ನಮ್ಮ ಒಳಗೆ ಇರೋದು ಹೊರಗೆ ಇರುವಂತ ಒಂದು ಗುರುಗಳಾಗಲಿ, ಒಳಗೆ ಹೊರಗೆಂದು ಯಾರನ್ನಾರು ಹೇಳ್ಕೊಟ್ರನು ನಮ್ಗೆ ಏನಾರು ಬಂದ್ರೆ ಇಟ್ಸ್ ನಾಟ್ ಫ್ರಮ್ ದಟ್ ವ್ಯಕ್ತಿ. ಅಲ್ಲಿ ಅವರಲ್ಲಿ ಇರುವಂತ ಆ ದೇವತೆಗಳು ಅವ್ರ ಪ್ರಾರ್ಥನೆ ಆ ದೇವತೆ. ಸೊ ಈ ಅಂತರ್ ಗುರುಗಳು ಈ ಗುರುಗಳು ಈ ಗುರುಗಳನ್ನ ಅದಕ್ಕೆ ಹೇಳುವಾಗ ಹೇಳ್ತಾರಲ್ಲ ಇದು ಹೇಳ್ತಾರೆ ಶ್ರೀಪಾದರಾಜರದು ಇದೆಲ್ಲ ಹೇಳುವಾಗ ವ್ಯಾಸರಾಯರು ಅಷ್ಟು ಶ್ರೀಪಾದರಾಜರ ಒಂದು ಮಹತ್ವ, ಬ್ರಹ್ಮಣ್ಯ ತೀರ್ಥರ ಮಹತ್ವ ಎಲ್ಲಿಂದ ಹುಡುಕೋದ್ರಿ, ಆರಾಧನೆ ಬರ್ತದೆ ಹೇಳಿದ್ರು. ಆರಾಧನೆ ಬರ್ತಾ ವಿ ಡೋಂಟ್ ಹಾವ್ ಎನಿ ಗ್ರಂಥ ತುಳುಕಿಂಟು ಬ್ರಹ್ಮಣ್ಯ ತೀರ್ಥರದ್ದು. ಬ್ರಹ್ಮಣ್ಯ ತೀರ್ಥದಾಗಲಿ ಶ್ರೀಪಾದರಾಜ ದಾಸ ಅವರು ಕನ್ನಡದ ಹೇಗೆ ಹೇಳೋದು ಅಂದ್ರೆ, ಅವ್ರನ್ನ ಹೇಳಬೇಕಂದ್ರೆ ನೀವು ವ್ಯಾಸರಾಯರನ್ನ ತಕೋಬೇಕು. ವ್ಯಾಸರಾಯರಿಗೆ ಬಂದಿದೆ ಅಂತ ಅವ್ರ ಮೂಲಕವಾಗಿ ಬಂದಿದೆ ಅಂತ. ಸೊ ಹೀಗೆ ಗುರುಗಳು ಅವರು ದೇ ಶೇಪ್ಡ್ ವ್ಯಾಸರಾಯರನ್ನ ಆ ಶಿಲ್ಪಗನ ಕೈ ಸಿಕ್ಕಿದ ಶಿಲೆಯಂತೆ ಅಂತ ಅವರನ್ನ ತರಬೇತಿ ಕೊಡಿಸಿ ಅವರನ್ನ ಇಷ್ಟು ನಮ್ಗೆ ಕೊಡ್ಲಕ್ಕೆ ಕಾರಣಭೂತರಾದವರು ಇದೆ ಇವ್ರ ಅವರಿಗೆ ಅವರ ಗುರುಗಳೇ ಆಗ್ತಾರೆ. ಸೊ ಹೀಗೆ ಈಗ ಇವರು ಈ ದೇವತೆ, ಸೊ ಈ ದೇವತೆಗಳ ಮೂಲಕವಾಗಿ ನಮ್ಗೆ ಜ್ಞಾನ ಬರುತ್ತೆ. ಸೊ ಆದ ಕಾರಣದಿಂದ ಈ ವರ್ಸನ್ನ ಇಲ್ಲಿ ಇಟ್ಟಿದ್ದಾರೆ. ನಮ್ಗೆ ಜ್ಞಾನ ಬರಬೇಕು ಅಂದ್ರೆ ಈ ದೇವತೆಗಳು ನಮ್ಮಲ್ಲಿ ಇದ್ದು, ಸೊ ದಿಸ್ ಅವೇರ್ನೆಸ್ ವಿ ಶುಡ್ ಹ್ಯಾವ್. ಸೊ ಇದು ಹೇಗೆ ನೈಂಟಿ ಎಂಬುದನ್ನು ನಾವು ಪ್ರಾಬ್ಲಿ ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ಬರಲಿ, ಕೃಷ್ಣಾರ್ಪಣ ಮಸ್ತು.